ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.
ಮಾಯದಂತ ಮಳೆ ತುಂಬಿ ತುಳುಕಲಿ ಇಳೆಯ ಸರಣಿಯಲ್ಲಿ ಇಂದು ಆಶ್ವಾಸ್ ಸಮೀಕ್ಷೆಯ ಬಗ್ಗೆ ಮಾಹಿತಿ ಹಾಗೂ ಮಳೆ ನೀರು ಕೊಯ್ಲಿನ ಫಲಾನುಭವಿಗಳೊಂದಿಗೆ ಮಾತುಕತೆ ಕೇಳುವಿರಿ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ಪ್ರಿಯ ಕೇಳುಗರೆ, ಮೂರ್ನಾಲ್ಕು ವರ್ಷಗಳ ಹಿಂದೆ ಅರ್ಘ್ಯಂ ಸಂಸ್ಥೆಯವರು ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಆಶ್ವಾಸ್ ಅನ್ನುವಂಥ ಸಮೀಕ್ಷೆಯೊಂದನ್ನು ನಡೆಸಿದರು. ಈ ಸಮೀಕ್ಷೆಯಲ್ಲಿ ತೊಡಗಿಸಿಕೊಂಡಿದ್ದ ಗಂಗಾಧರ್ ಅವರನ್ನ ಮಾಯದಂಥ ಮಳೆ ಸರಣಿಯ 12ನೇ ಕಾರ್ಯಕ್ರಮಕ್ಕಾಗಿ ನಾವು ಮಾತನಾಡಿಸಿದೆವು.
ಎಸ್ ಸಿ ಗಂಗಾಧರ, ಆಶ್ವಾಸ್ ಸರ್ವೆಯಲ್ಲಿ ನಾನು ಸರ್ವೇಯರ್ ಆಗಿ ಮತ್ತು ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ್ದೇನೆ. ನಾನು ಅರ್ಘ್ಯಂ ಸಂಸ್ಥೆಯವರು ಕರ್ನಾಟಕ ರಾಜ್ಯದಲ್ಲಿ ಈ ಆಶ್ವಾಸ್ ಸರ್ವೆಯನ್ನು ಪ್ರಾರಂಭ ಮಾಡಿದಾಗ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯನ್ನು ಜಿಯೋ ರೈನ್ ವಾಟರ್ ಬೋರ್ಡಿನ ಒಂದು ಆಶ್ರಯದಲ್ಲಿ ಪ್ರಾರಂಭ ಮಾಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ, ಹರಿಹರ ಮತ್ತು ಜಗಳೂರು ತಾಲೂಕು. ಹೊನ್ನಾಳಿನಲ್ಲಿ ಒಡೆಯರೊತ್ತೂರು ಮತ್ತು ಹರಿಹರದಲ್ಲಿ ಗುಟ್ಟೂರು, ಜಗಳೂರಲ್ಲಿ ಗೌಡಗೊಂಡನಹಳ್ಳಿ. ಪ್ರಥಮವಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಗ್ರಾಮ ಪಂಚಾಯತಿನಲ್ಲಿ ಆ ಊರಿನ ನೀರಿನ ಮೂಲಗಳು ಡಾಟಾ ಕಲೆಕ್ಟ್ ಮಾಡಿಕೊಂಡು ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಿ ಆ ನೀರು ಹೇಗಿದೆ ಅಂತೇಳಿ ಆ ಊರಿನ ಜನಗಳಿಗೆ ತಿಳಿಸಿ ಮತ್ತು ಮನೆ ಮನೆಗಳಿಗೆ ಹೋಗಿ ಮನೆಯಲ್ಲಿ ಅವರು ನೀರು ಕುಡಿಯೋದ ಬಗ್ಗೆ, ನೀರಿನ ಗುಣಮಟ್ಟದ ಬಗ್ಗೆ ಅವರಿಗೂ ತಿಳಿಸ್ತಾ, ನೀರನ್ನ ಕುಡಿತಾ ಇದ್ದೀರಲ್ಲ, ನಿಮಗೆ ಈ ನೀರು ಕುಡಿಯೋದ್ರಿಂದ ನಿಮಗೆ ಯಾವುದು ರೋಗ ರುಜಿನ ಬಂದಿಲ್ವಾ ಅಂತೇಳಿ ಅವರನ್ನು ಸಹ ಪ್ರಶ್ನೆಗಳು ಕೇಳಿ ಅದಕ್ಕೆ ನಾವು ಉತ್ತರವನ್ನು ಟಿಕ್ ಮಾಡಿ ಇದು ಮಾಡಿದ್ವಿ. ಆಮೇಲೆ ನೈರ್ಮಲ್ಯಗಳ ಬಗ್ಗೆ, ನಿಮ್ಮ ಮನೆಯಲ್ಲಿ ಶೌಚಾಲಯ ಮಾಡಿಸಿದಿರೋ ಇಲ್ಲೋ, ಶೌಚಾಲಯ ಇಲ್ಲದಿದ್ದರೆ ನೀವು ಎಲ್ಲಿಗೆ ಹೋಗ್ತೀರಾ, ಎಷ್ಟು ದೂರ ಹೋಗ್ತೀರಾ, ನಿಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರನ್ನು ಪ್ರಶ್ನೆಗಳು ಕೇಳಿ ಅವರನ್ನು ನಾವು ಡಾಟಾ ಕಲೆಕ್ಟ್ ಮಾಡಿದ್ವಿ. ಆ ನೀರಿನ ಗುಣ ಪರೀಕ್ಷೆಗಳನ್ನು ಸಹ ಅವ್ರಿಗೆ ಹೇಳಿ ಆ ನೀರು ಇಂಥ ನೀರು ಕುಡಿದ್ರೆ ನಿಮ್ಗೆ ಏನಾಗ್ಬೋದು ಅನ್ನೋದನ್ನು ಕುಟುಂಬದವರಿಗೆ ಮತ್ತು ಆ ಗ್ರಾಮದವರಿಗೆಲ್ಲ ತಿಳಿಸಿದ್ವಿ. ಆಶ್ವಾಸ್ ಸರ್ವೆನಲ್ಲಿ ಮಹಿಳಾ ಆರೋಗ್ಯದ ಬಗ್ಗೆ ಒಂದು ಹೆಚ್ಚು ಗೊತ್ತಿತ್ತು. ನೀವು ಯಾವುದೇ ಮುಚ್ಚುಮರೆ ಇಲ್ಲದೆ, ನಾಚಿಕೆ ಇಲ್ಲದೆ ನಮ್ಮ ಹತ್ರ ಫ್ರೀಯಾಗಿ ಮಾತಾಡಿದರೆ, ನಾವು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಹೇಳಿದರೆ ನಾವು ನಿಮಗೆ ಮುಂದೆ ಏನು ಮಾಡಬೇಕು ಅಂತ ತಿಳಿಸ್ತೀವಿ ಅಂತೇಳಿ ಅವ್ರನ್ನ ನಾವು ಕೇಳಿದಾಗ ಅವರು ನಮಗೆ ನೇರವಾಗಿ ನಾವು ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಇದ್ದರು, ಪರಿಹಾರವನ್ನು ತಿಳಿಸ್ತಾ ಇದ್ದರು. ಹೊಸದುರ್ಗ ಮತ್ತು ಮೊಳಕಾಲ್ಮೂರು, ಚಿತ್ರದುರ್ಗ ಮೂರು ತಾಲೂಕುಗಳನ್ನ ಸೆಲೆಕ್ಟ್ ಮಾಡಿ ಮೂರು ತಾಲೂಕುಗಳಲ್ಲಿ ಹೊಸದುರ್ಗದಲ್ಲಿ ಕುರುಬರಳ್ಳಿ ಮತ್ತು ದೇವಪುರ ಪಂಚಾಯಿತಿ, ಮೊಳಕಾಲ್ಮೂರಿನಲ್ಲಿ ದೇವಸಮುದ್ರ ಪಂಚಾಯಿತಿ, ಚಿತ್ರದುರ್ಗದಲ್ಲಿ ಹಿರೇಗುಂಟ್ನೂರು ಮತ್ತು ಇಂಗ್ಲದಾಳು ಪಂಚಾಯಿತಿನ ಸೆಲೆಕ್ಟ್ ಮಾಡಿ ಆ ಪಂಚಾಯಿತಿಗಳಲ್ಲಿ ಪ್ರತಿ ಅದೇ ರೀತಿ ಗ್ರಾಮ ಪಂಚಾಯಿತಿಗೆ ಹೋಗಿಬಿಟ್ಟು ಗ್ರಾಮ ಪಂಚಾಯಿತಿನಲ್ಲಿ ನೀರಿನ ಮೂಲಗಳು ಮತ್ತು ನೀರು ಮತ್ತು ನೈರ್ಮಲ್ಯ ಪರಿಸರದ ಬಗ್ಗೆ ನೀವು ಏನು ತೊಗೊಂಡಿದ್ರ ಕಾರ್ಯಕ್ರಮ ಅಂತೇಳಿ ಅದನ್ನೆಲ್ಲ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿ ಆ ಸಮಸ್ಯೆಗಳನ್ನೆಲ್ಲ ಟಿಕ್ ಮಾಡಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ವಿ. ಮಾಡಿಸ್ತಾ ಇದ್ರೆ ಹಿಂಗೆ ಮಾಡಿಸಿ ಅಂತೇಳಿ ಆ ಸರ್ವೆಯನ್ನು ಆರ್ಗಿಎಂ ಮತ್ತು ಇದರ ಮೂಲಕ RDPR ಇಲಾಖೆಗೆ ನಾವು ಆ ಸರ್ವೆಯನ್ನು ಕಳಿಸಿದ್ವಿ.
ನಿಮಗೆ ಆ ಸರ್ವೆಯಿಂದ ತಿಳಿದು ಬಂದಂಥ ಅಂಶಗಳು ಯಾವುವು?
ಹರಿಹರ ತಾಲೂಕು ಗುಟ್ಟೂರಿಗೆ ಹೋದ್ವಿ. ಆ ಸರ್ವೆ ಮಾಡುವಾಗ ಆ ಊರಿನಲ್ಲಿ ನೀವು ಎಲ್ಲ ಮನೆಯಲ್ಲಿ ಶೌಚಾಲಯ ಇತ್ತು, ಬಟ್ ಅಲ್ಲಿ ಏನು ಮಾಡಿದ್ರು ಅಂದರೆ ಟಾಯ್ಲೆಟಿನ ಶೌಚಾಲಯದ ಪೈಪ್ಗಳನ್ನ ಡ್ರೈನೇಜ್ ಜೋಡಿಸಿದ್ರು, ಅಲ್ಲಿ ಇಂಗು ಗುಂಡಿಗಳನ್ನ ಮಾಡಿರಲಿಲ್ಲ. ಪರಿಸರದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರ್ತಿತ್ತು, ದುರ್ವಾಸನೆ ಬರತಕ್ಕಂಥದ್ದು ಮತ್ತು ಅದರಲ್ಲಿರ್ತಂಥ ಕ್ರಿಮಿಕೀಟಗಳು ಗಾಳಿನಲ್ಲಿ ಸೇರಿ ಜನರ ಆರೋಗ್ಯಕ್ಕೆ ತೊಂದರೆ ಮಾಡತಕ್ಕಂಥದ್ದು. ಈ ತಪ್ಪನ್ನು ನೀವು ಇಲ್ಲ ಓಪನ್ ಡ್ರೈನೇಜ್ಗೆ ನೀವು ಬಿಡಬಾರ್ದು, ನೀವು ಏನಿದ್ರೂ ಕ್ಲೋಸ್ ಅಂಡರ್ಗ್ರೌಂಡ್ ಏನು ಮಾಡಿರ್ತಾರೆ ಅಂಥ ಚರಂಡಿಗಳಿಗೆ ನೀವು ಬಿಡಬೇಕಾಗಿತ್ತು. ನೀವು ನಿಮ್ಮಲ್ಲಿ ಅಂಥ ಡ್ರೈನೇಜ್ ಇಲ್ಲದೇ ಇರೋದ್ರಿಂದ ನೀವು ಇದಕ್ಕೆ ಇಂಗು ಗುಂಡಿಗಳನ್ನ ಮಾಡಿಕೊಂಡು ನೀವು ಅದನ್ನು ಭೂಮಿನಲ್ಲಿ ಇಂಗ್ಸೋ ರೀತಿ ಮಾಡಬೇಕು, ಅದನ್ನು ಓಪನ್ ಆಗಿ ಬಿಡಬಾರ್ದು ಅಂತೇಳಿ ಅವರಿಗೆ ನಾವು ತಿಳಿಸಿದ್ವಿ. ಹೆಚ್ಚು ಫ್ಲೋರೈಡ್ ಅಂಶ ಇರತಕ್ಕಂಥ ಅಂದರೆ ಕುಡಿಯುವ ನೀರಿಗೆ ಶ್ರೇಷ್ಠವಾದ್ದು ಅಂದರೆ 1.0 ವರೆಗಿದ್ರೆ ಮಾತ್ರ ಆ ನೀರನ್ನು ಕುಡಿಬಹುದು, ಅದಕ್ಕಿಂತ ಮಿಗಿಲಾದರೆ ಆ ನೀರು ಕುಡಿಬಾರ್ದು ಅಂತೇಳಿ ಒಂದು ವೈಜ್ಞಾನಿಕ ಮೂಲ ಇರೋದ್ರಿಂದ ದೇವ್ಪುರ ಪಂಚಾಯತಿನಲ್ಲಿ, ದೇವ್ಪುರ ಮತ್ತು ಒನ್ನೇನಹಳ್ಳಿನಲ್ಲಿ ಆ ನೀರನ್ನು ನಾವು ಜನಗಳಿಗೆ ನೇರವಾಗಿ ಫ್ಲೋರೈಡ್ ಅಂಶನ ನಾವು ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಿ ತೋರಿಸಿದಾಗ ಅದು 2.5ವರೆಗೆ ನೀರಿನ ಪರೀಕ್ಷೆ ಇತ್ತು. ಈ ನೀರು ಕುಡಿದ್ರೆ ನಿಮಗೆ ಹೆಚ್ಚಿನ ರೋಗಗಳು ಬರ್ತವೆ, ಅಂದರೆ ಮುಖ್ಯವಾಗಿ ಕೀಲು ಮೂಳೆ ನೋವು ಮತ್ತು ಸವಿತ ಬರುತ್ತೆ ಅಂತೇಳಿ ಆ ಜನಗಳಿಗೆ ತಿಳಿಸಿದ್ವಿ. ನೀವು ಇದನ್ನು ಈ ನೀರನ್ನು ಕಾಯಿಸಿ ಅಥವಾ ಮಡಿಕೆನಲ್ಲಿ 48 ಗಂಟೆಗಳ ಕಾಲ ಮಡಿಕೆನಲ್ಲಿ ನೀರನ್ನು ಸ್ಟಾಕ್ ಮಾಡಿಟ್ಟರೆ ಆ ಫ್ಲೋರೈಡ್ ಅಂಶನ ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತೇಳಿ ಆ ಜನಗಳಿಗೆ ತೋರಿಸಿದ್ವಿ. ಆ ಗ್ರಾಮಗಳಲ್ಲಿ ಭೇಟಿ ಮಾಡಿದಾಗ 150 ಜನಗಳಷ್ಟು ಮನೆಗಳಲ್ಲಿ ಮಡಿಕೆಯಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಅದನ್ನು 48 ಗಂಟೆಗಳ ನಂತರ ಉಪಯೋಗಿಸ್ತಕ್ಕಂಥ ಪದ್ಧತಿ ಇದ್ದುದನ್ನು ನಾವು ಕಣ್ಣಾರೆ ನೋಡಿ ಬಂದ್ವಿ. ಕುರುಬರಳ್ಳಿ ಪಂಚಾಯತಿನಲ್ಲಿ ಹೋದಾಗ ನೈರ್ಮಲ್ಯಗಳ ಬಗ್ಗೆ ಅಲ್ಲಿ ಜನಗಳು ಶೌಚಾಲಯಗಳನ್ನು ಕಟ್ಟಿಸ್ಕೊಳ್ಬೇಕು ಅಂದರೆ ಅವರು ಏನು ಹೇಳ್ತಾ ಇದ್ರು ಅಂದರೆ ಅದು ನಮಗೆ ಮಹಿಳೆಗೆ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯನ್ನು ಇಟ್ಕೊಂಡಂಥ ಜನಗಳಿಗೆ ನೀವು ಯಾಕೆ ಮನೆ ಪಕ್ಕದಲ್ಲಿ ನೀವು ಒಂದು ಶೌಚಾಲಯ ಮಾಡ್ಕೊಳ್ಬಾರ್ದು ಅಂತೇಳಿ ಅವ್ರಿಗೆ ತಿಳಿಸಿದಾಗ ಆಯಿತು ಕಟ್ಕೊಳ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟರು. ಸರ್, ಈಗ ಒಂದು ವಾರದಿಂದ ಒಂದು 20 ಮನೆಯಲ್ಲಿ ಶೌಚಾಲಯ ಕಟ್ಟಿಸ್ಕೊಂಡಿದ್ದಾರೆ, ನಾವೇ ಅವ್ರ ಫೋಟೋಗಳು ತೆಗೆದು ನಾವು ನಮ್ಮ ತಾಲೂಕು ಪಂಚಾಯತಿಗೆ ತಿಳಿಸಿದ್ದೀವಿ ಅಂತೇಳಿ ನಮಗೆ ತಿಳಿಸಿದರು ಸರ್. ಕುಡಿಯುವ ನೀರಿನ ಬಗ್ಗೆ ಡ್ಯಾನಿಡಾ ಪ್ರಾಜೆಕ್ಟಿನವರು ನಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟಾಗ ನನಗೆ ಆ ಒಂದು ಮುಖ್ಯಸ್ಥ ಸ್ಥಾನ ಕೊಟ್ಟರು. ಇಡೀ ಗ್ರಾಮದಲ್ಲಿ, ಇಡೀ ರಾಜ್ಯದ ಯಾವ ಹಳ್ಳಿನಲ್ಲಿ ಸಹ ಒಂದು ಮನೆ ಮನೆಗಳಿಗೆ ಮೀಟರ್ ಅಳವಡಿಸಿಲ್ಲ. ಆ ರೀತಿ ಮನೆ ಮನೆಗಳಿಗೆ ಮೀಟರ್ ಅಳವಡಿಸಿ ನೀರಿನ ಸೌಕರ್ಯ ಪ್ರತಿಯೊಬ್ಬರಿಗೂ ದೊರಕಬೇಕು ಅನ್ನೋ ಉದ್ದೇಶದಿಂದ ಮೀಟರ್ ಅಳವಡಿಸಿಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಹೆಸರಾಗುವಂಥ ಒಂದು ಕಾರ್ಯಕ್ರಮನ ನಾನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೇನೆ. ಹೆಬ್ಬಳ್ಳಿ ಗ್ರಾಮದಲ್ಲಿ ಎಲ್ಲ ಮನೆಯಲ್ಲಿ ಸಹ ಪ್ರತಿ ಮನೆಗೂ ಮೀಟರ್ ಇದೆ. ಮೀಟರ್ ಇಲ್ಲದೆ ಯಾರ ಮನೆಗೂ ನೀರಿನ ಸಂಪರ್ಕ ಇಲ್ಲ. ಅವರಿಗೆ ಹೆಚ್ಚು ನೀರು ಹರಿದ್ಬಿಟ್ರೆ ಅದರ ಹಣ ನಾವು ಜಾಸ್ತಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅವರು ಆ ನೀರನ್ನು ತಡೆದು ಆ ನೀರನ್ನು ಇನ್ನೊಬ್ಬರ ಉಪಯೋಗಕ್ಕೆ ನೀರು ಅನ್ನೋದು ಉಳಿಸೋದಕ್ಕೆ ಈ ಒಂದು ಮೀಟರ್ ಮುಖ್ಯ ಮಾದರಿಯಾಗಿದೆ. ಪ್ರಾಜೆಕ್ಟಿಂದ 2 ಬೋರ್ ಮಾಡಿದ್ರೆ ನಾವು ಒಂದೇ ಬೋರಿಂದ 1 ಬೋರ್ 1 ತಿಂಗಳು ನಾವು ಆ ನೀರನ್ನು ಟ್ಯಾಂಕಿಗೆ ಏರಿಸ್ತೀವಿ. ಪಂಚಾಯಿತಿ ಮತ್ತು ನಮ್ಮ ಸಮಿತಿಯ ಸಹಯೋಗದೊಂದಿಗೆ ಜಲನಿಯಂತ್ರಕ ಅಂದರೆ ವಾಟರ್ ಮ್ಯಾನ್ ಅಂತೇಳಿ ಒಬ್ಬ ಮತ್ತು ಇನ್ನೊಬ್ಬರನ್ನ ಬಿಲ್ ಕಲೆಕ್ಟರ್ ಶುಲ್ಕನ ವಸೂಲಿ ಮಾಡಿ ಆ ಸಮಿತಿ ಅಕೌಂಟ್ನಲ್ಲಿ ತುಂಬ್ತಾನೆ. ಸಮಿತಿ ಅಕೌಂಟ್ನಿಂದ ಬಂದಂಥ ಶುಲ್ಕದಲ್ಲಿ ವಿದ್ಯುತ್ ಶುಲ್ಕ ಕಟ್ಟುವುದು ಮತ್ತು ಆ ಜಲನಿಯಂತ್ರಕನ ಸಂಬಳ ನಿರ್ವಹಣೆಗೆ ಬೇಕಾದಂಥ ಖರ್ಚನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. 252 ಮನೆಗಳಿದೆ. 252 ಮನೆಗಳಲ್ಲಿ 210 ಮನೆಗಳಲ್ಲಿ ನೀರಿನ ಸಂಪರ್ಕ ಅಂದರೆ ನಲ್ಲಿ ಸಂಪರ್ಕ ತಗೊಂಡಿದ್ದಾರೆ. ಇನ್ನು 40 ಮನೆಗಳಿರೋದು ಜಾಯಿಂಟ್ ನಲ್ಲಿಗಳು ಮತ್ತು ಗುಂಪು ನಲ್ಲಿಗಳು ಅಂತೇಳಿ ನಾವು ಮಾಡಿದ್ದೀವಿ. ಆ ಜಾಯಿಂಟ್ ನಲ್ಲಿಗಳಲ್ಲಿ 20 ಮನೆಯರು ಅಂದರೆ 2 ಮನೆಯರು ಸೇರಿ ಒಂದು 20 ಮನೆಯರು ತೊಗೊಂಡಿದ್ದಾರೆ. 5 ಮನೆ ಒಂದರಂತೆ ಇನ್ನು 4 ಗುಂಪು ನಲ್ಲಿಗಳನ್ನ ತೊಗೊಂಡಿದ್ದಾರೆ. ಒಂದು ತಿಂಗಳಿಗೆ ಸಮಿತಿಗೆ 6,000 ರೂಪಾಯಿ ಖರ್ಚು ಬರುತ್ತೆ ಸರ್. 7,500 ರೂಪಾಯಿ ಆದಾಯ ಇರುತ್ತೆ. 8,000 ಲೀಟ್ರ್ ನೀರನ್ನು ಬಳಸಿದರೆ 30 ರೂಪಾಯಿ ಒಂದು ಕುಟುಂಬಕ್ಕೆ ಬರುತ್ತೆ. ಅದಕ್ಕಿಂತ ಹೆಚ್ಚು ನೀರು ಬಳಸ್ತಾ ಹೋದರೆ 1,000 ಲೀಟ್ರಿಗೆ ಅಂದರೆ 8,000 ಆದಮೇಲೆ 9,000, ಆ 1,000ಕ್ಕೆ ಪ್ರತಿ 5 ರೂಪಾಯಿ ಹೆಚ್ಚಾಗ್ತಾ ಹೋಗುತ್ತೆ.
ನಿಮ್ಮ ಸುತ್ತಮುತ್ತಲಿನ ಬೋರ್ವೆಲ್ಗಳ ಕಥೆ ಏನು, ಹೆಂಗಿದೆ ನೀರು?
ನಮ್ಮಲ್ಲಿ ಭಾಳ ನೀರು ಬಿದ್ದಿದೆ ಅಂದರೆ 1.5 ಇಂಚ್ 2 ಇಂಚ್ ನೀರು ನಮ್ಮ ಬೋರ್ವೆಲ್ಲಲ್ಲಿ ಬೀಳುತ್ತೆ. ಹನಿ ನೀರಾವರಿ ಪದ್ಧತಿಯಲ್ಲಿ ಅವರು ತೋಟಗಳನ್ನ ಮಾಡ್ಕೊತಾ ಹೋಗ್ತಾ ಇದ್ದಾರೆ. 2006ನೇ ಸಾಲಿನಿಂದ ಹಿಡಿದು ನಬಾರ್ಡ್ ಯೋಜನೆಯಲ್ಲಿ ಜಮೀನುಗಳಲ್ಲಿ ಒಡ್ಡು ಅಂದರೆ ಕೃಷಿ ಹೊಂಡಗಳು ಮತ್ತು ಬದುಗಳು ಒಡ್ಡುಗಳು ಹಾಕೋ ಒಂದು ಕಾರ್ಯಕ್ರಮ ಚಾಲನೆಯಲ್ಲಿದೆ. ಈ ಒಡ್ಡುಗಳನ್ನು ಮತ್ತು ಕೃಷಿ ಹೊಂಡಗಳು ಮಾಡಿದ ನಂತರ ನಮ್ಮ ಬೋರ್ವೆಲ್ಗಳು ನಿಂತು ನೀರು ಬರ್ತಕ್ಕಂಥ ಬೋರ್ವೆಲ್ಗಳು ಈಗ ಸರಾಗವಾಗಿ ನೀರು ಬರುವಂಥ ಒಂದು ಪದ್ಧತಿ, ಒಂದು ನೀರಿನ ಗುಣಮಟ್ಟ ಏರಿಕೆಯಾಗಿದೆ.
ಅನುಸರಿಸಿದರೆ ಮಳೆ ಕೊಯ್ಲು ನೀಗುವುದು, ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ಕೇಳುಗರೆ, ಈ ಬಾರಿಯ ಕಾರ್ಯಕ್ರಮಕ್ಕಾಗಿ ಮಳೆ ನೀರು ಕೊಯ್ಲಿನ ಲಾಭ ಪಡೆದವರನ್ನು ಕೂಡ ನಾವು ಮಾತನಾಡಿಸಿದೆವು. ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಚಿತ್ರದುರ್ಗದ ರಾಘವೇಂದ್ರ ಮಠ ಈ ಸಮಸ್ಯೆಯಿಂದ ಪಾರಾದ ಬಗೆಯನ್ನ ದೂರವಾಣಿಯ ಮೂಲಕ ನಮಗೆ ವಿವರಿಸಿದವರು ಸೇತು ರಾಮಾಚಾರ್ ಅವರು.
ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ದೇವರಾಜ್ ಅವರು. ಬೇರೆ ಕಡೆ ಕೇಳಿದ್ವಿ, ಮಳೆ ಕೊಯ್ಲು ನೀರು ಕೇಳಿದ್ವಿ, ಅದು ನಮ್ಮ ಅನುಭವಕ್ಕೆ ಬಂದಿದ್ದು ನಮ್ಮ ಸಮಸ್ಯೆಯಲ್ಲಿ ಆದ್ಮೇಲೆ. ನಾವು ಬೆಳಿಗ್ಗೆ 4 ಗಂಟೆಗಿದ್ದು ನಾವು 8 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದು 8 ಕೊಡ ನೀರು ಸಿಗ್ತಾ ಇರ್ಲಿಲ್ಲ. 1 ಗಂಟೆಗೆ 2 ಕೊಡ ನೀರು ಸಿಗತ್ತೆ ನಮ್ಗೆ. ನಮ್ಮ ಸರದಿ ಇಟ್ಬಿಡ್ಬೇಕಲ್ಲಿ, 4 ಕೊಡ ನೀರನ್ನ ಹಿಡ್ಕೊಂಡ್ಬಿಟ್ರೆ ನಮ್ ಸರದಿಗೆ ಕಾಯ್ಬೇಕು. ನಾನು ಅವತ್ತು ನೀರು ಹೋಗ್ತಾ ನಮ್ಮನೆ ನೀರಿಲ್ಲ, ಅವತ್ತು ತುಂಬಾ ಸಮಸ್ಯೆ ಆಗಿತ್ತು. ಈ ಮಳೆ ನೀರು ಸಂಗ್ರಹ ಆದ್ಮೇಲೆ ರಾಘವ ಸ್ವಾಮಿಗಳ ಅನುಗ್ರಹದಿಂದ ಇವತ್ತು ನಮ್ಮ ಸಂಸ್ಥೆ ಬಾವಿಯಲ್ಲಿ ನೀರು ಶಾಶ್ವತವಾಗಿ ನಿಂತಿದೆ. ಅದರಿಂದ ಗೌರ್ಮೆಂಟ್ ಬೋರ್ ಪಾಯಿಂಟ್ಗೆ ನೀರು ಹೋಗಿ ಅದನ್ನ ಸಾವಿರಾರು ಜನಕ್ಕೆ ಅನುಕೂಲವಾಗಿದೆ. ದಯವಿಟ್ಟು ನೀವು ಮಳೆ ನೀರು ಸಂಗ್ರಹ ಮಾಡಿ, ನಾವು ಇವತ್ತು ಮಾಡೋದು 4 ತಲೆಮಾರಿಗೆ ಅದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ. ಸಾಕಷ್ಟು ಜನ ಅದು ಮಾಡಿ ಹೇಳಾವಾಗಲೇ. ಮಠದ್ದು ನಮ್ಮ ಮಠದ್ದು 5,000 ಚದರಡಿ ಜಾಗ ಅದು, ಅವ್ರ ಮೇಲ್ಛಾವಣಿ. ಅಲ್ಲಿಂದ ನೀರು ಸಂಗ್ರಹ ಮಾಡಿ ಬಾವಿ ಬಿಟ್ಟಿದ್ದು. ನಾವು ಸಿಬ್ಬಂದಿ 10 ಮನೆ ಇದೆ. ಒಂದೊಂದ್ ಮನೇಲಿ ಆವರೇಜ್ 4-5 ಜನ ಇದೀವಿ. 50 ಜನ ಆಯ್ತು ಅಲ್ಲಿಗೆ. ತುಂಬಾ ಸಮಸ್ಯೆ ಅಂದ್ರೆ ನಾವು ಜೀವನ ಮಾಡೋದು ಹೆಂಗೆ ಅಂತ ಅನ್ನೋದು ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು.
2003 ಚಿತ್ರದುರ್ಗದಲ್ಲಿ ಮಳೆ ಮತ್ತೆ
ನೀರು ಬರ ಆಯ್ತು. ನೀರು ಬರ ಅಂದ್ರೆ ನಮ್ಗೆ 4 ಕೊಡ ನೀರು ಸಿಕ್ಬಿಟ್ರೆ ಅದು ಆನಂದವೇ ಆನಂದ. ಮತ್ತೆ ನಮ್ಮ ಮಠಕ್ಕೆ ರಾಘವೇಂದ್ರ ಸ್ವಾಮಿ ದರ್ಶನ ಬರೋರು ಎಲ್ಲಾರು ಆ ಬಾವಿ ನೋಡ್ಕೊಂಡು ಹೋಗಿದ್ದಾರೆ. ಅದು ಮುಖ್ಯ. ನಾವು ದೇವರಾಜ್ಗೆ ಹೇಳಿದ್ವಿ, ರೀ ನಮ್ಮ ಮಠದ ಬಾವಿ ಡ್ರೈ ಆಗ್ಬಿಟ್ಟಿದೆ, ನೀವು ಮಾಡಬೇಡಿ, ಇದು ಪ್ರಯೋಜನ ಆಗಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ನಮ್ಮ ಅನುಭವ ಹಂಗಿತ್ತು ಅವಾಗ, ಇದು ಖಂಡಿತ ಆಗತ್ತಿದು, ಇದು ಅನುಕೂಲ ಆಗತ್ತೆ ಅಂತ ಹೇಳಿ ಅವ್ರು ಮಾಡೋ ಮುಂಚೆ ನಮ್ಗೆ ದೇವರಾಜ್ ಅವರು ಆಶ್ವಾಸನೆ ಕೊಟ್ರು. ಅವರು ಅದು ದೇವರು ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ನಮ್ಮ ಸಂಸ್ಥೆಗೆ ನಮ್ಮ ಸಿಬ್ಬಂದಿಯವರಿಗೆ ಹೆಣ್ಮಕ್ಳುಗಳು ಅಷ್ಟೊತ್ತಿಗೆ 3 ಗಂಟೆಗೆ 2 ಗಂಟೆಗೆ ಇತ್ತು, ಒಂದು 4 ಕೊಡ ನೀರಿಗೆ 6 ಕೊಡ ನೀರಿಗೆ ಒದ್ದಾಡ್ತಾ ಇದ್ವಿ ನಾವು. ಅವಾಗ ಈ ನೀರು ಕೊಯ್ಲು ಮಾಡಿಸಿ ಅದು ಮಳೆ ನೀರು ಸಂಗ್ರಹ ಆದ್ಮೇಲೆ ನಮ್ಮ ಮಠ ಹಿಂದಿನ ಗುರುಗಳು ರವೀಂದ್ರ ತೀರ್ಥರು ಅಂತ ಹೇಳಿ ಅವರು ಬಂದು ಮಂತ್ರಾಲಯದಿಂದ ಅವರು ಸಂಚಾರತ್ವೇನ ನಮ್ಮ ಚಿತ್ರದುರ್ಗ ಬ್ರಾಂಚಿಗೆ ಬಂದು ಅವತ್ತು ಶ್ರೀಗಳವರು ಗಂಗಾ ಪೂಜೆ ಮಾಡಿ ಅಲ್ಲಿ ನೀರಿನ ದೇವರ ಅಭಿಷೇಕ ಮಾಡಿ ಗುರುಗಳು ತುಂಬಾ ಸಂತೋಷ ಪಟ್ರು. ಅವ್ರು ಕೇಳಿದ್ರು, ಏನಪ್ಪ ಇಷ್ಟು ವರ್ಷ ಬಾವಿಲಿ ನೀರಿರಲಿಲ್ಲ, ನೀರು ಹೆಂಗ್ ಬಂತು ಅಂದಾಗ, ಇಲ್ಲ ಬುದ್ಧಿ ಹಿಂಗೆ ಅಂತಲ್ಲ ನಾವೆಲ್ಲ ಅವರ ದೇವರ ಮುಂದೆಲ್ಲ ಇದ್ ಮಾಡಿದಾಗ ನಮ್ಮ ಗುರುಗಳು ತುಂಬಾ ಸಂತೋಷ ಪಟ್ಟು ಅವರು ಪೂರ್ಣಾನುಗ್ರಹ ಮಾಡಿರೋದ್ರಿಂದ ಇವತ್ತುವರೆಗೂ ಅಲ್ಲಿ ನೀರು ಕಡಿಮೆ ಆಗಿಲ್ಲ. ಮತ್ತೆ ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದು ಭಾರಿ ಮಳೆ ಬಂತಲ್ಲಿ. ಒಂದ್ ದಿವಸ ಮಧ್ಯಾಹ್ನ ಊಟ ಆದ ಮೇಲೆ ಭಾರಿ ಮಳೆ ಬಂತು. ಅದಕ್ಕೆ ನನಗೆ ಗೊತ್ತಿರೋಂಗ್ ಅಂದಾಜು ಒಂದು 30 ಅಡಿ ನೀರು. ನಮ್ಗೆ ಅದು ಆಶ್ಚರ್ಯ. 1/2 ಅಡಿ ನೀರು ನಾವು ನೋಡಿದವರಲ್ಲ ನಮ್ಮ ಸಂಸ್ಥೆ ಬಾವಿಲಿ 30 ಅಡಿ ನೀರು ಬಂತು ಅಂದ್ರೆ ಇನ್ನು ಸ್ವಲ್ಪ ಬಂದ್ರೆ ನಮ್ ಕೈ ನೀರು ಸಿಗೋ ಮಟ್ಟ ಬಂದಿತ್ತು. ಅವತ್ತು ನಮ್ ಕಣ್ಣಲ್ಲಿ ತುಂಬಾ ನೀರು ಬಂದು ಏನು ದೇವರು ಸ್ಮಾರಿಸ್ಬಿಟ್ರಲ್ಲ ಅಂತ ಹೇಳಿ ಇದೊಂದು ವಿಶೇಷವಾಗಿ ನಾನು ನಿಮ್ಗೆ ಅವಾಗ ಹೇಳ್ದಂಗೆ ಈ ನಮ್ಮ ಬಾವಿಲಿ ನೀರು ಬಂದಿತ್ತು ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಅನುಕೂಲವಾಗಿತ್ತು. ಮತ್ತೆ ವಿಶೇಷ ಇನ್ನೊಂದು ಮಳೆ ಸಂಗ್ರಹಕ್ಕಿಂತ ಮುಂಚೆ 2 ಕಡೆ ನಾವು ಬೋರ್ವೆಲ್ ತೋರಿಸಿದ್ವಿ. ಒಂದು ನಮ್ಮ ಮಠದ ಮಹಾದ್ವಾರದಲ್ಲಿ 700 ಅಡಿ ತನಕ ಹೋದ್ವಿ. 700 ಫೀಟ್ ಹೋದಾಗ ಬಿಲ್ಡಿಂಗ್ ಅಲ್ಲಾಡ್ತೇ ಹೋಯ್ತು, ಒಂದ್ ಮನೆ ನೀರು ಬರ್ಲಿಲ್ಲ. ಅದ್ಯಾರೋ ಮಾಡಿಸ್ಕೊಟ್ರು ಅದು ಬರ್ಲಿಲ್ಲ. ನಮ್ಮ ಮಠದ ಹಿಂಭಾಗದಲ್ಲಿ ನಮ್ಮನೆ ಮುಂದೆ ಅಲ್ಲೊಂದ್ ಪಾಯಿಂಟ್ ಯಾರೋ ಒಬ್ರು ತೋರಿಸ್ಕೊಟ್ರು. ಅಲ್ಲಿ ಹೋದ್ವಿ, ಅದು ನೀರು ಬರ್ತೇ ಏನೋ ಒಂದು ಮನುಷ್ಯಂಗೆ ಒಂದು ಆಸೆ. ಅಲ್ಲೂ ಹೋದ್ವಿ, ಅಲ್ಲೂ ಬರ್ಲಿಲ್ಲ. ನಾವು ಬೆಳಿಗ್ಗೆ 4 ಗಂಟೆಗೆದ್ದು ನಾವು ಸಿಬ್ಬಂದಿ 10 ಜನ ಬೇರೆ ಕಡೆ ಹೋಗಿ 1 ಕಿಲೋಮೀಟರ್ ಅಲ್ಲಿ ಅವರು ರಾಮಚಂದ್ರ ರಾವ್ ಅಂತ ಬೆಳಿಗ್ಗೆ 4 ಗಂಟೆ ಹೋಗಿ ನಾವು ಅವ್ರ ಮನೆ ಬೋರ ಸ್ನಾನ ಮಾಡಿ ನೀರು ತಂದು ನಮ್ಮ ಸಮಸ್ಯೆ ನಡೆಸ್ತಾ ಇದ್ವಿ. ನಾವದ್ದು ಅವತ್ತು ನಾವ್ ಯಾರಿದ್ವಿ ನಮ್ಗೆಲ್ಲ ಗೊತ್ತದು. ಈ ತರ ನಾವು 3 ತಿಂಗಳು ಮಾಡ್ತೀವಿ. ಇವತ್ತು ನಮ್ಗೆ ಆಶ್ಚರ್ಯ ಆಗತ್ತೆ, ಇಷ್ಟು ಮಾಡಿ ಅವ್ ಕಷ್ಟಪಟ್ಟಿದ್ದು ನಾವೇ, ಇವತ್ತು ಸುಖ ಪಡ್ತಿರೋದು ನಾವೇ ಅಂತ ಹೇಳಿ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನ. ಆರಾಧನಾ ಕಾರ್ಯಕ್ರಮಗಳಲ್ಲಿ 4 ದಿನಕ್ಕೆ ಒಂದು 5,000 ಜನ ಊಟ ಆಗ್ತಿತ್ತು. ಮುಂಚೆ ಎಲ್ಲ ನಾವು ಟ್ಯಾಂಕಿನ ನೀರು ತರಿಸ್ತಾ ಇದ್ವಿ. ಈ ಮಳೆ ನೀರು ಸಂಗ್ರಹ ಬಾವಿ ನೀರು ನಿಂತ ಮೇಲೆ ನಾವು ಆ ಟ್ಯಾಂಕ್ ನೀರು ತಗೋತಾ ಇರಲಿಲ್ಲ. ಇಡೀ ಕಂಪ್ಲೀಟ್ ನಮ್ಮ ಮಠದ ಕ್ಲೀನಿಂಗ್ ಕಾರ್ಯಕ್ರಮಕ್ಕೆ ಈ ನೀರು ನಾವು ಬಳಸ್ಕೊಂಡು ಇದು ಮಾಡಿದೀವಿ. ಹೊಸ ಮನೆ ಕಟ್ಟೋರು ವಿಶೇಷವಾಗಿ ಅಥವಾ ಮನೆ ಕಟ್ಟೋರು ಮಳೆ ನೀರು ಸಂಗ್ರಹ ಕಡ್ಡಾಯವಾಗಿ ಮಾಡಬೇಕು. ಇವತ್ತು ನಾವು ಮಾಡಿದ್ರೆ ನಮ್ಮ 10 ತಲೆಮಾರಿಗೆ ನೀರು ಸಿಗತ್ತೆ ನಮ್ಗೆ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ.
ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು. ಬಾನಿಲ್ದ ತಾಯೂರ ಕೆರೆಯ ತುಂಬಿತು ಆನಂದ
ಆನಂದ
ತಾಯೂರ ಕೆರೆಯ ತುಂಬಿತು. ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು. ಕಪ್ಪ
ಕಪ್ಪಾಗಿ ಮೋಡ ತಂದಾಗ, ಭೂಮಿಯ ತೂಕದ ಗಾಳಿ ಬಂದಾಗ,
ಅಂಬರ ಕಪ್ಪಾಗಿ ಮೋಡ ತಂದಾಗ, ಭೂಮಿಯ ತೂಕದ ಗಾಳಿ ಬಂದಾಗ,
ಗುಡುಗುಡುಗಿ ಸಿಡಿಲು ಹೊಡೆದಾಗ,
ನಮ್ಮ ಮೊರೆ ಕೇಳಿ ದೈವ ನಕ್ಕಾಗ,
ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು, ಬಾನಿಲ್ದ
ತಾಯೋರ ಕೆರೆಯ ತುಂಬಿತು.
ಮಂಗಳೂರಿನಲ್ಲಿ ವಾಣಿಜ್ಯ ಮಳಿಗೆಯೊಂದನ್ನು ನಡೆಸ್ತಾ ಇರುವಂತಹ ಪಾರ್ಶ್ವನಾಥ್ ಅವರು ತಾವು ಎದುರಿಸಿದ ಸಮಸ್ಯೆ ಮತ್ತು ಮಳೆ ನೀರು ಕೊಯ್ಲಿನಿಂದ ತಮಗಾದ ಲಾಭವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ.
ನಾನು ಮಂಗಳೂರಿನ ಮಾಂಡವಿ ಮೋಟರ್ಸ್ ಅವರ ಹಂಪನಕಟ್ಟೆಯಲ್ಲಿರುವ ವರ್ಕ್ಶಾಪ್ ನಿಂದ ಮಾತಾಡ್ತಾ ಇದ್ದೇನೆ. ನಮ್ಮಲ್ಲಿ 2002 ಇಸವಿಯಲ್ಲಿ ದಿನಕ್ಕೆ 100 ಮಿಕ್ಕಿ ವೆಹಿಕಲ್ ಗಳನ್ನು ನಾವು ವಾಶ್ ಮಾಡ್ತಾ ಇದ್ದೆವು. ಅದರಲ್ಲಿ ಕೊನೆಯ 4 ಸಮ್ಮರ್ ನಲ್ಲಿ ನಮ್ಗೆ ನೀರಿನ ಶಾರ್ಟೇಜ್ ಬರ್ತಾ ಇತ್ತು. ಆ 4 ಟೈಮ್ ದಿವಸಕ್ಕೆ 30,000 ಲೀಟರ್ ತನಕ ನೀರನ್ನು ಪರ್ಚೇಸ್ ಮಾಡಬೇಕಾಗಿ ಬಂತು. ದಿವಸಕ್ಕೆ 6,000 ಟ್ಯಾಂಕ್ ಇನ್ನು ಒಂದು 5 ಟ್ಯಾಂಕರ್ ನೀರು ಬರಬೇಕಾಗ್ತಾ ಇತ್ತು. ಟ್ರಾಫಿಕ್ ಅಲ್ಲಿ ಬರ್ಲಿಕ್ಕೂ ಪರ್ಮಿಷನ್ ಸಿಗ್ತಾ ಇರಲಿಲ್ಲ. ಮತ್ತೆ ನಮ್ಗೆ ತುಂಬಾ ಅದರಿಂದ ಅನಾನುಕೂಲತೆಗಳು ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಎಲ್ಲ ವೆಹಿಕಲ್ ಗಳನ್ನು ರೀಅರೇಂಜ್ಮೆಂಟ್ ಮಾಡಬೇಕಾಗ್ತಾ ಇತ್ತು. ಅದರ ಒಟ್ಟಿಗೆ ನಮ್ಗೆ ಬೋರ್ವೆಲ್ ವಾಟರ್ ನಲ್ಲಿ ಗಡಸುತನ ಜಾಸ್ತಿ ಇದ್ದದ್ರಿಂದ ಗ್ಲಾಸಿನ ಮೇಲೆ ವಾಶ್ ಆದ ನಂತರ ವೈಟ್ ಪ್ಯಾಚಸ್ ಬರ್ತಾ ಇತ್ತು. ಈ ಪ್ರಾಬ್ಲಮ್ ಅನ್ನು ಹೇಗೆ ಸರಿ ಮಾಡಿಸೋದು ಅಂತ ಹೇಳಿ ನಾವು ಬಹಳಷ್ಟು ಆಲೋಚನೆ ಮಾಡ್ತಾ ಇತ್ತು. ಆ 4 ಸಾಧಾರಣ 1.5 ತನಕ ಬರೀ ನೀರಿಗೆ ನಾವು ಖರ್ಚು ಮಾಡ್ತಾ ಇದ್ದೆವು. ಅದಕ್ಕೋಸ್ಕರ ನಾವು ವಾಟರ್ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡೋದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳುವಂತದ್ದು ಪತ್ರಕರ್ತ ಶ್ರೀ ಪಡ್ರೆಯವರ ಮೂಲಕ ತಿಳಿಯಿತು ನಮ್ಗೆ. ಹಾಗೆ ಅವರ ಮೂಲಕ ಚಿತ್ರದುರ್ಗದ ದೇವರಾಜ್ ರೆಡ್ಡಿ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದೆವು. ಅವರು ಇಲ್ಲಿ ಬಂದು ನಮ್ಗೆ ಕೆಲವು ಸಜೆಷನ್ಸ್ ಕೊಟ್ಟ ಹಾಗೆ ಅದನ್ನ ನಾವು ಮಾಡಿದೆವು. ಅವರು ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ವರ್ಕ್ಶಾಪಿನ ಮೇಲಿರುವ 360 ಚದರ ಮೀಟರಿನ ಚಾವಣಿ ಸಾಧಾರಣ 3,500 ಮಿಲಿಮೀಟರ್ ತನಕ ನೀರನ್ನು ಕಲೆಕ್ಟ್ ಮಾಡಿ ಅದೇ ಬೋರ್ವೆಲ್ಗೆ ಚಾರ್ಜ್ ಮಾಡುವಂತ ಸಿಸ್ಟಮ್ ಅನ್ನು ನಮಗೆ ಮಾಡಿಕೊಟ್ರು. ಕಳೆದ 2002 ಇಲ್ಲಿವರೆಗೆ ಯಾವುದೇ ತಿಂಗಳಿನಲ್ಲಿ ನಮ್ಗೆ ಯಾವುದೇ ಪ್ರಾಬ್ಲಮ್ ಗಳು ಬರಲಿಲ್ಲ. ಅಂದ್ರೆ ನಮ್ಗೆ 1 2.5 ದುಡ್ಡು ಉಳಿಯಿತು. ಇನ್ನೊಂದ್ ಏನಂತ ಹೇಳಿದ್ರೆ, ಮೊದಲು ಕ್ವಾಲಿಟಿ ಆಫ್ ವಾಟರ್ ನ ಪ್ರಾಬ್ಲಮ್ ಇದ್ದಿಂದಾಗಿ ವೈಟ್ ಪ್ಯಾಚಸ್ ಬರುವಂತದ್ದು ಕಂಪ್ಲೀಟ್ಲಿ ಸ್ಟಾಪ್ ಆಯ್ತು. 3 ನಾವು ನೀರು ಆಸ್ ಇಟ್ ಇಸ್ ಚೆಕ್ ಮಾಡಿದಾಗ ಹಾರ್ಡ್ ವಾಟರ್ ಕಂಟೆಂಟಿನ ಟಿಡಿಎಸ್ ಕಂಟೆಂಟ್ ಅಂತ ಹೇಳ್ತೇವೆ ಅದು 359 ಇತ್ತು. ಅದು ಎರಡನೇ ಸಲ ಮಾಡಿದಾಗ 139 ಇಳಿಯಿತು. ಅಂದ್ರೆ ಹಾರ್ಡ್ ವಾಟರ್ ಇಸ್ ಬಿಕಮ್ ಎ ಸಾಫ್ಟ್ ವಾಟರ್. ಅದರಿಂದ ಪರ್ಮನೆಂಟ್ ಆಗಿ ಗ್ಲಾಸಿನ ಮೇಲೆ ವೈಟ್ ಪ್ಯಾಚಸ್ ಬರುವಂತ ಪ್ರಾಬ್ಲಮ್ ಕಂಪ್ಲೀಟ್ಲಿ ಸಾಲ್ವ್ ಆಯ್ತು. ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಯಾವುದೇ ರೀತಿಯಲ್ಲಿ ನೀರಿನ ಶಾರ್ಟೇಜು ಇಲ್ಲ ಅಥವಾ ಕ್ವಾಲಿಟಿಯಲ್ಲೂ ಪ್ರಾಬ್ಲಮ್ ಇಲ್ಲ. ಒಂದೇದಾಗಿ ನಮ್ದು ಇದು ಬೋರ್ವೆಲ್ ವಾಟರ್ ನ ಸಕ್ಸಸ್ ನ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ನೋಡಿಬಿಟ್ಟು ಬಹಳಷ್ಟು ನಮ್ಮ ಕಸ್ಟಮರ್ಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅವರು ಅವರವರ ಪ್ಲೇಸ್ ಅಲ್ಲಿ ಕೆಲವರು ಮಾಡ್ಕೊಂಡಿದ್ದಾರೆ. ಇದೇ ವಿಷಯದಲ್ಲಿ ನಾವು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಒಂದು ಕ್ವಾಲಿಟಿ ಸರ್ಕಲ್ ಕಾಂಪಿಟೇಷನ್ ಅಂತ ಹೇಳುವ ಬಗ್ಗೆ ಒಂದು ಪ್ರಬಂಧ ಸಬ್ಮಿಟ್ ಮಾಡಿದೆವು. ಅದಕ್ಕೆ ಪ್ರಶಸ್ತಿ ಬಂತು. ಬೇರೆ ಗ್ರೀನ್ ವರ್ಕ್ಶಾಪ್ ನ ಕನ್ಸೆಪ್ಟ್ ಗಳನ್ನು ಅದರಲ್ಲಿ ಅಳವಡಿಸಿದ್ದರಿಂದ ಅದು ಆಲ್ ಇಂಡಿಯಾದಲ್ಲಿ ಪ್ರಚಾರ ಆಗಿ ಎಲ್ಲಾ ಡೀಲರ್ ಅವರು ಇಂಥದ್ದನ್ನು ಮಾಡಬೇಕು ಅಂತ ಹೇಳುವಂತದ್ದು ಮಾರುತಿಯಿಂದ ಎಲ್ಲಾ ಡೀಲರ್ಗೆ ಸಂದೇಶ ಹೋಯಿತು. ಇವತ್ತು ಏನಿಲ್ಲ ಹೇಳಿದ್ರು 20-30% ಜನರು ಇದನ್ನು ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಇದರ ಸಕ್ಸಸ್ ನಿಂದ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮುಂದೆ ಬಂದಿರುವ ಎಲ್ಲಾ ವರ್ಕ್ಶಾಪ್ 4 ಗಳಲ್ಲೂ ಇದನ್ನು ಅಳವಡಿಸಿಕೊಂಡಿದ್ದೇವೆ. ಈವನ್ ಅದು ನದಿ ತಡದಲ್ಲಿ ಇದ್ದರೂ ನಾವು ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ನೀರು ಇದೆ, ಆದ್ರೆ ನಾಳೆ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಇದರ ಸಕ್ಸಸ್ ನೋಡಿ ನಮ್ಮ MD ಅವರ ಎ ಕಿಶೋರ್ ಅವಂತ ಅವರ ಮನೆಯಲ್ಲೂ ಅವರ ಬಾವಿಗೆ ಈ ಮರುಪೂರಕ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿಯೂ ನಮಗೆ ಬಹಳ ಉತ್ತಮ ರೀತಿಯ ಫಲ ಸಿಕ್ಕಿದೆ.
ಈಗ ನೀವು ಮಾಡಿರುವಂತದ್ದು ಬೋರ್ವೆಲ್ ರೀಚಾರ್ಜ್ ಮಾಡಿರುವಂತದ್ದು, ಮಳೆ ನೀರನ್ನ ಮೇಲ್ಛಾವಣಿ ನೀರು ಕೊಯ್ಲು ಮಾಡ್ಲಿಕ್ಕೆ ತೊಟ್ಟಿಗಿಟ್ಟಿ ಅಂತ ಏನ್ ಕಟ್ಸಿಲ್ಲ ನೀವು?
ಇಲ್ಲ, ಅದರ ಬದಲು ಏನ್ ಮಾಡಿದೇವೆ ಅಂತ ಹೇಳಿದ್ರೆ, ಈಗ ಮೊದಲೇ ಇದ್ದ ಬೋರ್ವೆಲ್ ನ ಸುತ್ತ ಸಾಧಾರಣ 15 ಅಗಲ, 12 ಉದ್ದ, 15 ಆಳ ಮಾಡಿಬಿಟ್ಟು ಅದರ ಸುತ್ತ ದೊಡ್ಡ ಕಲ್ಲು ಸಣ್ಣ ಕಲ್ಲು ಜಲ್ಲಿ ಮರಳು ಇತ್ಯಾದಿ ಶೋಧಕ ಸಾಮಗ್ರಿ ತುಂಬಿಸಿ ಅದರ ಮೂಲಕ ನೀರನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಅದರ ಮೂಲಕ ನೀರು ಶೋಧಿಸಿ ಹೋಗುವಾಗ ನೀರು ಫಿಲ್ಟರ್ ಆಗ್ತದೆ ಆಟೋಮೆಟಿಕಲಿ. ಆದ್ರೆ ಒಂದೇನಂತ ಹೇಳಿದ್ರೆ, ಇದರ ನಂತರ ಸುತ್ತಮುತ್ತದಲ್ಲಿ 2-3 ಜನ ಬೋರ್ವೆಲ್ ಮಾಡಿದ್ರು. ಬೋರ್ವೆಲ್ ಮಾಡಿದ್ರು ನಮ್ಗೆ ಆ ಶಾರ್ಟೇಜ್ ಆಗ್ಲಿಲ್ಲ. ಅದು ಮಾತ್ರ ಅಲ್ಲದೆ, ಮೊದಲು ಕೆಳಗಿನ ಸುತ್ತಮುತ್ತ ಇರುವ 1-2 ಬೋರ್ವೆಲ್ ಅವರಿಗೆ ಸಮ್ಮರ್ ಅಲ್ಲಿ ನೀರು ಶಾರ್ಟೇಜ್ ಆಗುವಂತ ಪ್ರಾಬ್ಲಮ್ ಅವರಿಗೂ ಇಲ್ಲ ಈಗ. ಅಂದ್ರೆ ನಮ್ಮ ವಾಟರ್ ಲೆವೆಲ್ ಟೇಬಲ್ ಮಾತ್ರ ಇನ್ಕ್ರೀಸ್ ಆಗಿಲ್ಲ, ಅದರ ಸುತ್ತಮುತ್ತದವರಿಗೂ ವಾಟರ್ ಟೇಬಲ್ ಲೆವೆಲ್ ಇನ್ಕ್ರೀಸ್ ಆಗಿದೆ. ಇದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಅದನ್ನು ನಾವು ಯೂಸ್ ಮಾಡ್ಕೊಳ್ಳಲಿ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಪಡಬೇಕಾದೀತು. ನಾವು
ಅಕ್ಬರ್ ಖುದಾನು ಕರುಣೆಯಿಂದ ನಂದೂಗೆ ಖುಷಿ ತಂದ
ಖುದಾನು ಕರುಣೆಯಿಂದ ನಂದೂಗೆ ಖುಷಿ ತಂದ
ದಾಹದ ಬೆಂದೂರಿಗೆ ಕುಡಿವ ನೀರ ತಂದ
ದಾಹದ ಬೆಂದೂರಿಗೆ ಕುಡಿವ ನೀರ ತಂದ
ಹಬ್ಬ ಇಂದು ನಮಗೆಲ್ಲ
ಹಬ್ಬ ಇಂದು ನಮಗೆಲ್ಲ
ಎಲ್ಲವನ್ನೂ ಬಲ್ಲ ಪರಮಪಿತನೇ ನಿನ್ನ ಕರುಣೆಯೇ ಕರುಣೆ
ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ
ಮಳೆ ಬಂತು ಮಳೆ ಮಳೆ ಬಂತು
ನಮ್ಮ ಚಿತ್ರದುರ್ಗದ ವಿಪಿ ಎಕ್ಸ್ಟೆನ್ಷನ್ನಲ್ಲಿ ಮಳೆ ನೀರು ಕೊಯ್ಲನ್ನು ಮಾಡಿರುವಂತಹ ಶ್ರೀಮತಿ ರೇಖಾರಾಜ್ ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ.
ಸರ್, ಇದು ನಮ್ಮದು 2004 ಇಸ್ವಿಲಿ ವಿಪಿ ಎಕ್ಸ್ಟೆನ್ಷನ್ ಥರ್ಡ್ ಕ್ರಾಸ್ ಅಲ್ಲಿ 40-80 ಸೈಟ್ ಸೈಜ್ ಅಲ್ಲಿ ಮಳೆ ನೀರನ್ನ ನಾವು ಮಳೆ ಕೊಯ್ಲು ಸಲಹೆಗಾರರಾದ ದೇವರಾಜ್ ರೆಡ್ಡಿ ಅವರ ಸಲಹೆಯಂತೆ ನಾವು ಮಾಡಿದ್ದೆವು. 20,000 liter ಕೆಪಾಸಿಟಿ ತೊಟ್ಟಿ ಕಟ್ಟಿಸಿರೋದು. ಸ್ವೀಟ್ ವಾಟರ್ ಎಲ್ಲ ಭಾಳ ತೊಂದರೆ ಇತ್ತು. ಸಿಹಿ ನೀರು ಈ ಮುನ್ಸಿಪಾಲ್ಟಿ ನೀರೆಲ್ಲ ಕಲೆಕ್ಟ್ ಮಾಡಿದರೆ ಒಂದು ವಾರಕ್ಕೆ ಹುಳಗಳು ಬರ್ತಿತ್ತು. ಇದು 1 ವರ್ಷದವರೆಗೂ 2 ಮಳೆ ಆದರೆ ಸಾಕು ನಮಗೆ, 1 ವರ್ಷದವರೆಗೂ ನೀರು ಸಿಹಿ ನೀರಿಂದ ತೊಂದರೆ ಇರುವುದಿಲ್ಲ. ಅದು 4 RCC ರೂಫ್ ಇದೆ, ಅದರಲ್ಲಿ 2 RCC ಮಾತ್ರ ನಮಗೆ ಮಳೆ ನೀರಿಗೆ ಹೋಗೋದು. ವಾರಕ್ಕೊಂದಿವಸ ಕಸ ಹೊಡೆದು ಕ್ಲೀನ್ ಮಾಡಿ ಅದಕ್ಕೆಲ್ಲ ಸುಣ್ಣ ಬೆಳೆದಿರ್ತೀವಿ. ತೊಟ್ಟಿಗೂ ಸುಣ್ಣ, ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡಿ ತೊಟ್ಟಿನ ಸುಣ್ಣ ಬೆಳೆದ್ರೆ ಸಾಕು, ಹುಳ ಆಗೋದಿಲ್ಲ. ಇದರಿಂದ ನಮಗೆ ಸ್ವೀಟ್ ವಾಟರಿಂದ ಇದು ವೇಸ್ಟು ಫಿಲ್ಟ್ರಿನ ನೀರು ಬರೋದು ಸಹ ಮತ್ತೆ ಬಳಸ್ಬೋದು ನಾವು. ಈ ನೀರಿಂದ ನಾವು ಮಳೆ ಮನೆಯೆಲ್ಲ ನೆಲ ಒರೆಸೋಕ್ಕೆ ಬಟ್ಟೆ ಒಗೆಯೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಅಕ್ಕಪಕ್ಕ ಅವರೆಲ್ಲ ಬಂದು ಇಟ್ಕೊಂಡು ಹೋಗ್ಬೋದು, ಅಷ್ಟು ನೀರು ಸಫಿಷಿಯಂಟಾಗಿ ಆಗುತ್ತೆ ನಮಗೆ. ಅವ್ರು ಬಂದು ನಾವು ಮನೆ ಕಟ್ಟೋದು ಗೊತ್ತಾಗಿದೆ, ಅವ್ರು ಬಂದು ಹಿಂಗೊಂದ್ಸಲ ಹೇಳಿದರು ನಮ್ಮ ಅವರೆಲ್ಲ, ಅಯ್ಯೋ ಇದು ಭಾಳ ಒಳ್ಳೇದು ಉಪಯೋಗ ಆಗುತ್ತೆ ಅಂತ ಮಾಡಿಸಿದ್ವಿ. ಇದನ್ನ ಅನುಕೂಲ ನೋಡಿ ನಾವು ಇನ್ನೊಂದು ಮನೆನೂ ಮಾಡಿದ್ವಿ ಸರ್, JCR 5th cross ಅಲ್ಲಿ ಮಾಡಿದ್ವಿ ಸರ್. 25,000 liter ಕೆಪಾಸಿಟಿ ಮದು. ವಿಪಿ ಎಕ್ಸ್ಟೆನ್ಷನ್ ಅಲ್ಲಿ ಇರೋದು ಮನೆ ಒಳಗೆ ನಾವು ಸ್ಟಡಿ ರೂಮ್ ಅಲ್ಲೇ ತೊಟ್ಟಿ ಮಾಡ್ಕೊಂಡಿದ್ವಿ. ಸ್ಟಡಿ ರೂಮ್ ಇದೆ, ಆ ಸ್ಟಡಿ ರೂಮ್ ಪೂರ್ತಿ ತೊಟ್ಟಿ.
ಈಗ ಸ್ಟಡಿ ರೂಮ್ ಅಲ್ಲಿ ಮಳೆ ನೀರಿನ ತೊಟ್ಟಿ ಮಾಡಿರೋದ್ರಿಂದ ನಿಮ್ಗೆ ಏನ್ ಲಾಭ ಆಗಿದೆ?
ಏನದು ಈಶಾನ್ಯ, ಅದು ಒಳ್ಳೆ ದಿಕ್ಕು ಇದೆ, ನೀರು ಶೇಖರಣೆ ಅಲ್ಲಿ ಇದ್ರೆ ಒಳ್ಳೇದಂತೆ. ಮೇಲೆ ನಮಗೆ ಕೂಲ್ ಇರುತ್ತೆ, ಆ ರೂಮ್ ಅಲ್ಲಿ ಕುತ್ಕೊಂಡ್ರೆ ಒಂಥರ ಪೀಸ್ ಆಫ್ ಮೈಂಡ್, ಒಂಥರ ಎಲ್ಲದಕ್ಕೂ ಚೆನ್ನಾಗಿದೆ. ಮಕ್ಳಿಗೆ ಓದೋಕ್ಕೆ ಭಾಳ ಖುಷಿಯಲ್ಲಿ.
ಮನೆ ಒಳಗಡೆ ಇರೋದ್ರಿಂದ ವರ್ಷಕ್ಕೊಮ್ಮೆ ತೊಳೆಯೋದಾದ್ರೂ ಹೇಗೆ ಮಾಡ್ತೀರಾ ನೀವು?
ಅಲ್ಲಿರೋದು ನೀರೆಲ್ಲ ಖಾಲಿ ಮಾಡಿಬಿಟ್ಟು ಬೋರಿಂದ ಫುಲ್ಲು ತೊಳೆದು ಮತ್ತೆ ಸುಣ್ಣ ಬಳಿದು 2 ದಿವಸ ತೊಟ್ಟಿ ಎಲ್ಲ ತೆಗೆದ್ಬಿಡ್ತೀವಿ, ಕಿಟಕಿ ಎಲ್ಲ ತೆಗೆದ್ಬಿಡ್ತೀವಿ, ರೂಮು ಎಲ್ಲ ಫುಲ್ ಒಣಗಿದ್ಮೇಲೆ ಮಳೆ ನೀರು ಬರೋದು ಗೊತ್ತಿರುತ್ತಲ್ಲ ಟೈಮು, ಆಮೇಲೆ ಫಸ್ಟ್ ಮಳೆ ನೀರು ಇಟ್ಕೊಳ್ಳಲ್ಲ. 1-2 ಮಳೆ ಆಗಿ ಒಂದು ಸ್ವಲ್ಪ ತೋದ್ಮೇಲೆ ಆಮೇಲೆ ವಾಲ್ ಎಲ್ಲ ಅಡ್ಜಸ್ಟ್ ಮಾಡಿದ್ದಾರೆ, ಆ ವಾಲ್ ಬಿಟ್ಟರೆ ಸಾಕು ಒಳಗೆ ಬರುತ್ತೆ ಸರ್ ನೀರೆಲ್ಲ.
ಈಗ ಮಳೆ ನೀರು ಕೊಯ್ಲು ಮಾಡೋಕ್ಕೆ ಮುಂಚೆ ನಿಮ್ಮ ನೀರಿನ ಸ್ಥಿತಿಗತಿ ಹೆಂಗಿತ್ತು?
ಪ್ರಾಬ್ಲಮ್ಮು ಸಿಹಿ ನೀರಂದರೆ ಭಾಳ ಕಷ್ಟ ಇತ್ತು, ಶೇಖರ ಮಾಡೋಕ್ಕೆ ಕಷ್ಟ, ಹುಳ ಬರುತ್ತೆ, ನಮಗೆ ಹೆದರಿಕೆ, ಮಕ್ಳಿಗೆ ಎಲ್ಲಿ ಕುಡಿಸೋದು ಏನಾಗುತ್ತೋ ಏನೋ ಅಂತ ಹೆದರಿಕೆ ಇತ್ತು. ಇವಾಗ ನಾವು ಆ ಥರ ಹುಳನೇ ನೋಡಿಲ್ಲ ಸರ್, ಆಗಲೇ 7 ವರ್ಷ ಆಯಿತು, ಹುಳನೇ ನೋಡಿಲ್ಲ ನಾವು.
ನಿಮ್ಮನ್ನ ನೋಡಿ ಎಷ್ಟು ಜನ ಪಾಠ ಕಲ್ತಿದ್ದಾರೆ?
ನಾವು ಅವಾಗ 3rd or 2nd ಸಹ ನಮ್ಮನ್ನ ನೋಡಿ ಬಹಳ ಜನ ಬಂದು ನೋಡ್ಕೊಂಡು ಹೋಗ್ತಾರೆ.
ಚಿತ್ರದುರ್ಗದಲ್ಲೇ 2nd or 3rd
ಸಹ ಎಲ್ಲರೂ ಮಳೆನ ನೀರ್ ಬಿಟ್ಕೊಂತಿದ್ರು. ಇಂಗು ಗುಂಡಿ ಮತ್ತೆ ಶೇಖರಣೆ ನಾವೇ 2nd ಸಹ. ತೊಟ್ಟಿಗೆ ಜಾಸ್ತಿ ಆಗಿದ ನೀರು ಮತ್ತೆ ಇಂಗು ಗುಂಡಿಗೆ ಹೋಗುತ್ತೆ, ಬೋರ್ಗೆ ಇಂಗು ಗುಂಡಿ ಪಕ್ಕನೆ ಮಾಡಿದ್ದಾರೆ. ಇದರಿಂದ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಅದು ಇಂಗು ಗುಂಡಿನೂ ಸಹ ಯಾವಾಗ್ಲೂ ನೀರು ಇರುತ್ತೆ, ಡ್ರೈ ಆಗೋದಿಲ್ಲ ಬೋರು, ಮತ್ತೆ ಬರ್ತಾ ಬರ್ತಾ ಸ್ವೀಟ್ನೆಸ್ ಆಗುತ್ತೆ ನೀರು.
ಬೋರ್ ತೆಗ್ಸಿ ಎಷ್ಟು ವರ್ಷ ಆಯ್ತು? ಅದು 7 ವರ್ಷ ಆಯ್ತು.
ಅದು ಮನೆಗೆ ಬಂದಿದ್ದೆ 8 ವರ್ಷ ಆಯ್ತು. ಮನೆಗೆ ಬರಕ್ಕಿಂತ ಮುಂಚೆ 1 ವರ್ಷ ಮುಂಚೆ ತೆಗ್ಸಿದ್ದು. ತೆಗ್ಸಿದ್ವಿ, ಸ್ವಲ್ಪ ಪರಾಗಿತ್ತಿಲ್ಲ, ನಮಗೂ 1.5 inch ಬಂತು ನೀರು. ಇದುವರೆಗೂ ಏನಿಲ್ಲ, ಬಹಳ ಚೆನ್ನಾಗಿ ನೀರು ಬರುತ್ತೆ.
ಹೇಗೆ ಕುಡಿತೀರಾ? ಅದು ನೇರವಾಗಿ ಕುಡಿಯೋದು ಮತ್ತೆ ಅದಕ್ಕೆ ಏನಾದರೂ
ಫಿಲ್ಟರ್ ಆಗಿ ಬಂದಿರುತ್ತಲ್ಲ ಸರ್, ಮತ್ತೆ ನಮ್ದು ಇದಕ್ಕೆ ಮೇಲೆ ಇನ್ನೊಂದು ತೊಟ್ಟಿ ಇದೆ, ಸ್ವೀಟ್ ವಾಟರ್ಗೆ ಬೇರೆ ತೊಟ್ಟಿ ಇದೆ, ಅಲ್ಲಿಂದ ಹೋಗಿ ಮತ್ತೆ ಅಕ್ವಾಗಾರ್ಡಿಗೆ ಬರುತ್ತೆ. ಅಕ್ವಾಗಾರ್ಡಿಂದ ಕುಡಿಯೋಕ್ಕೆಲ್ಲ ಬಳಸ್ಕೊತೀವಿ, ಡೈರೆಕ್ಟಾಗಿ ಬರೋದೆಲ್ಲ ಅಡುಗೆಗೆ ಬಳಸ್ಕೊತೀವಿ. ಅದು ಇದರಿಂದ ಅಕ್ವಾಗಾರ್ಡ್ ಲೈಫು ಎಲ್ಲ ಭಾಳ ಚೆನ್ನಾಗಿದೆ ಸರ್. ನಾವು 8 ವರ್ಷ ಆಯಿತು, ಒಂದ್ಸಲಿ ರಿಪೇರಿ ಆಗಿಲ್ಲ, ಬರೀ ಫಿಲ್ಟ್ರ್ ಚೇಂಜ್ ಮಾಡ್ತೀವಿ ಅಷ್ಟೇ. ಕ್ಯಾಂಡಲ್ಸು ನೀರಿನ ಇದರಿಂದನೇ ಫಿಲ್ಟ್ರ್ ಲೈಫು ಚೆನ್ನಾಗಿ ಬರುತ್ತೆ ಅಂತ. ಬೇಗ ಬೇಳೆ ಬೇಯುತ್ತೆ ಮತ್ತು ಅನ್ನ ಎಲ್ಲ ಚೆನ್ನಾಗಾಗುತ್ತೆ.
ನಿಮ್ ಮನೆಗೆಲ್ಲ ಜನ ಬರ್ತಾರಲ್ಲ ಅವ್ರಿಗೆ ಮಳೆ ನೀರು ಕುಡಿಯೋ
ಕುಡಿದು ಎಲ್ಲರಿಗೂ ಬಹಳ ಖುಷಿ ಆಗುತ್ತೆ. ಅಯ್ಯೋ ನಮಗೆ ಗೊತ್ತೇ ಇಲ್ಲ ಈ ತರದ್ದು ಇರುತ್ತಾ ಅಂತ ಕೇಳ್ತಾರೆ. ಸ
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ಮಾಯದಂತ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇದುವರೆಗೆ ಆಶ್ವಾಸ್ ಸಮೀಕ್ಷೆಯ ಬಗ್ಗೆ ಮಾಹಿತಿ ಹಾಗೂ ಮಳೆ ನೀರು ಕೊಯ್ಲಿನ ಫಲಾನುಭವಿಗಳೊಂದಿಗೆ ಮಾತುಕತೆ ಕೇಳಿದಿರಿ.
ಕೇಳುಗರೆ, ಇನ್ನು ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯ 10ನೇ ಕಾರ್ಯಕ್ರಮದ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದನ್ನ ನೋಡೋಣ. 10ನೇ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂಥ ಪ್ರಶ್ನೆ ಹೀಗಿತ್ತು. ಅತಿ ಹೆಚ್ಚು ಮಳೆ ಬೀಳುವ ಮೂಲಕ ಕರ್ನಾಟಕದ ಚಿರಾಪುಂಜಿ ಎನಿಸಿಕೊಂಡ ಪ್ರದೇಶ ಯಾವುದು? ಉತ್ತರ ಆಗುಂಬೆ. ಬಹುತೇಕ ಪತ್ರ ಬರೆದವರೆಲ್ಲರೂ ಕೂಡ ಆಗುಂಬೆ ಅನ್ನುವ ಸರಿಯಾದ ಉತ್ತರವನ್ನೇ ಬರೆದಿದ್ದೀರಿ. ಆಯ್ಕೆಯಾದ ಮೂವರು ಅದೃಷ್ಟಶಾಲಿ ಕೇಳುಗರ ಹೆಸರುಗಳು ಹೀಗಿದ್ದಾವೆ: ಸಿ ರಾಮಚಂದ್ರಪ್ಪ, ಕಸವನಹಳ್ಳಿ, ತೋಪರಮಾಳಿಗೆ ಅಂಚೆ, ಚಿತ್ರದುರ್ಗ ಜಿಲ್ಲೆ. ಗೀತಾ ರುದ್ರಪ್ಪ, ಪಿಳ್ಳೇಕೆರನಹಳ್ಳಿ, SRS ಕಾಲೇಜು ಹಿಂಭಾಗ, ಮೆದೆಹಳ್ಳಿ ಅಂಚೆ, ಚಿತ್ರದುರ್ಗ ಜಿಲ್ಲೆ. ಅನಿತಾ ರಾಜ್, ಸ್ವಾತಿ ತವನಿಧಿ, ಕೆರಫ್ ಡಿಕೆ ಚಂದ್ರಶೇಖರ ನಿಲಯ, JCR 7ನೇ ತಿರುವು, ಬಲಭಾಗ, ಚಿತ್ರದುರ್ಗ. ವಿಜೇತರಿಗೆ ಅಭಿನಂದನೆಗಳು. ಇನ್ನು ಈ ಬಾರಿಯ ಪ್ರಶ್ನೆ ಕೇಳುಗರೆ, ಮಳೆ ನೀರು ಕೊಯ್ಲು ಮಾಡಿರುವಂತಹ ಚಿತ್ರದುರ್ಗದ ಗೃಹಿಣಿ ರೇಖಾರಾಜ್ ಅವರು ತಮ್ಮ ಮನೆಯ ಯಾವ ಭಾಗದಲ್ಲಿ ಮಳೆ ನೀರಿನ ತೊಟ್ಟಿಯನ್ನು ಕಟ್ಟಿಸಿದ್ದಾರೆ? ಪ್ರಶ್ನೆ ಇನ್ನೊಮ್ಮೆ, ಮಳೆ ನೀರು ಕೊಯ್ಲು ಮಾಡಿರುವ ಚಿತ್ರದುರ್ಗದ ಗೃಹಿಣಿ ರೇಖಾರಾಜ್ ಅವರು ತಮ್ಮ ಮನೆಯ ಯಾವ ಭಾಗದಲ್ಲಿ ಮಳೆ ನೀರಿನ ತೊಟ್ಟಿಯನ್ನು ಕಟ್ಟಿಸಿದ್ದಾರೆ? ಗಮನಿಸಿ, ನಿಮ್ಮ ಉತ್ತರಗಳು ಮುಂದಿನ ಬುಧವಾರದ ಒಳಗೆ ನಮ್ಮನ್ನು ತಲುಪಬೇಕು.
ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ, ಆಕಾಶವಾಣಿ, ಕೆಳಗೋಟೆ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ NJ ದೇವರಾಜ ರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಜಿಯೋ ರೈನ್ ವಾಟರ್ ಬೋರ್ಡ್, ಚಿತ್ರದುರ್ಗ. ದೂರವಾಣಿ 9448125498. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್, ಸಹಕಾರ ಎಸ್ ಉಷಾಲತಾ. ಮುಂದಿನ ವಾರ ಮತ್ತಿದೇ ಸಮಯಕ್ಕೆ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು